ஜெயதி ஹரேர சிந்தியா சர்வதேவைக்க வந்தியா பரமகுரு ரபீஷ்யா வாப்திர சஜ்ஜனானாம் நிகில குணகணார்னோ நித்ய நிர்முக்த தோஷஹ சரசிஜனயனோசௌ ஸ்ரீபதிர் மானதோனஹ ஜெயத்யஜோ அகண்ட குணோர்மண்டலஹ சதோதிதோ ஜானமரீச்சி மாலிச பக்த ஹார்தோச்ச தமோனிஹந்த வியாசாவதாரோ ஹரிராத்ம பாஸ்கர ஜெயத்யஜோ அக்ஷீண சுகாத்ம பிம்பஸ்வைஸ்வரிய காந்தி பிரதத சதோதித சபக்த சந்தாப துரிஷ்டஹந்தா மமாவதாரோ ஹரிரீஷி சந்திரமஹா ஜெயத்ய சங்கியோரு பலாம்புபூரோ குணோச்ச ரத்னாகர ஆத்மவைபவ சதா சதாத்மஜ நதீபிராப்யா கிருஷ்ணாவதாரோ ஹரிரேக சாகரஹ எதித்தம் தவ பக்தானாம் அஸ்மாக்கம் நிருஹரே ஹரே ததாசு காரியம் காரியஜ பிரளயர்காயித பிரப ஹரிகதாமிருத சார குருகள கருணதிந்தா பணித்து கேளுவ பரம பகவத் பக்தரிதனாதரதி கேளுவது ஆதரதி கேளுவது. இது பாப கர்மவு பாதுகேகளு ಅಂತ ಹೇಳ ನೋಡಿದ್ದೀವಿ ನಾವು. ಇದನ್ನ ಇನ್ನೊಂದು ಮುಖದಿಂದಲೂ ಹೇಳ್ತಾರೆ. ಹೇಗೆ ಅಂದ್ರೆ 14th ಪದ್ಯದಲ್ಲಿ ಹೇಗೆ ನಾವು ಅಧ್ಯಾತ್ಮ ಯಜ್ಞ ಅಂತ ಒಂದೊಂದು ಅಗ್ನಿ ಒಂದೊಂದು ಇಂದ್ರಿಯ ಗೋಳಕಾಗ್ನಿ ಅದು ಒಳಗೆ ಅಂತ ಈ ತರ ಚಿಂತನೆ ಗೀತೆಗೆ ಸಂವಾದಿಯಾಗಿರುವಂತ ಚಿಂತನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂದ್ರೆ ಇದನ್ನ ಹೇಳ್ತಾರೆ, ಇದು ಮನೋವೃತ್ತಿ. ನಮ್ಮ ಎನಿ ಕೆಲಸಗಳು ನಾವು ಮಾಡಬೇಕಂದ್ರೂ ಮನಸ್ಸಲ್ಲಿ ಆ ಥಾಟ್ ಬರಬೇಕು. ಮನಸ್ಸಲ್ಲಿ ಮಾಡಬೇಕು ಅಂದ್ರೆ ಮನಸ್ಸಲ್ಲಿ ಎಲ್ಲ ಇರುತ್ತೆ, ಮಾಡಬೇಕು ಅಂಬೋದು ಎಲ್ಲ ಇರುತ್ತೆ, ಬಟ್ ಮಾಡಬೇಕು ಅಂಬೋದು ಥಾಟ್ ಇದ್ರೆ ಮಾತ್ರ ಸಾಲದು. ದೇವರು ನಮ್ಗೆ ಏನು ಇಂದ್ರಿಯಗಳನ್ನ ಅವಕಾಶ ಕೊಟ್ಟಿದ್ದಾನ ಅದನ್ನ ಬಳಸಿ, ಈ ದೇಹವನ್ನ ಬಳಸಿ ಮಾಡುವಂತ ವ್ಯಾಪಾರಗಳು. ಸೊ ಈ ವ್ಯಾಪಾರದಿಂದ ಈ ಅಂದ್ರೆ ನೆಕ್ಸ್ಟ್ ಏನು ವ್ಯಾಪಾರ ಮಾಡ್ತೀವಿ, ಕೆಲಸಗಳು ಆಗತ್ತೆ. ಕೆಲಸಗಳು ಆಗುವಾಗ ಅಲ್ಲಿ ಚಿಂತನೆ ಅಂದ್ರೆ ಅನುಷ್ಠಾನ ಅಂತ ಹೇಳ್ತೀವಲ್ಲ, ಅನುಷ್ಠಾನದಲ್ಲಿ ಚಿಂತನೆ ಅಂತ ಬಂದಾಗ ಅದಕ್ಕೆ ಹೇಳ್ತಾರೆ ಪಾಪ ಕರ್ಮವು. ನಾವು ಮಾಡುವಂತ ಮಾಡ್ತಾನೆ ಆಗ್ತಾ ಇರತ್ತೆ, ನಾವು ನಮ್ಗೆ ಗೊತ್ತಿಲ್ಲದೆ ಆಗುವಂತ ಪಾಪ ಕರ್ಮಗಳು, ಗೊತ್ತಿತ್ತು ಪಾಪ ಮಾಡಿದ್ದೀವಿ ಪಶ್ಚಾತ್ತಾಪ, ಹೀಗೆ ಮಾಡುವಂತ ಕರ್ಮಗಳು ಪಾದರಕ್ಷೆ ಅಂದ್ರೆ ಇವಾಗ ಏನ್ ಚಿಂತನೆ ಮಾಡ್ಬೇಕು ಅಂದ್ರೆ ದೇವರಿಗೆ ಪಾದರಕ್ಷೆ ಪಾದುಕೆಗಳು, ಆ ದೇವರ ಪಾದುಕೆನ ಕೆಲವು ಮಂದಿರಗಳಲ್ಲಿ ತಲೆಯಲ್ಲಿ ಇರ್ತಾರ, ಶಟಾರಿ ಅಂದ್ರೆ ತಲೆಯಲ್ಲಿ ಇರ್ತಾರ, ಆವಾಗಲೂ ದೇವರು ರಕ್ಷಣೆ ಮಾಡ್ತಾರೆ ನಮ್ಮ ಪಾದಡಿಯಲ್ಲಿ ನಾವು ಮಾಡಿದ ಕರ್ಮಗಳನ್ನ ಸಮರ್ಪಣೆ, ಎಸ್ಪೆಷಲಿ ಪಾಪ ಕರ್ಮಗಳು ಅಂತ ಅದು ಒಂದು ಚಿಂತನೆ ನೋಡಿದೀವಿ. ಇನ್ನೊಂದು ಇಲ್ಲಿ ಅನುಲೇಪವು ಪುಣ್ಯ ಅಂತ ನಾವು ನೋಡಿದೀವಿ. ಅನುಲೇಪ ಅಂದ್ರೆ ಆ ಒಂದು ಜೇನನ ಅಭಿಷೇಕ, ಗಂಧದ ಅಭಿಷೇಕ ಮುಂತಾದ ಅನುಲೇಪ ಲೇಪನಗಳು, ಲೇಪ್ಯ ವಸ್ತುಗಳನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದಾಗ ಅದು ಒಂದು ಸತ್ಪುಣ್ಯ ಅಂತ ನಾವು ತಗೊಂಡಿದ್ದೀವಲ್ಲ. ಇನ್ನೊಂದು ವ್ಯಾಖ್ಯಾನ ಪ್ರಕಾರ ಅವ್ರು ಏನ್ ಮಾಡ್ತಾರಂದ್ರೆ ಸತ್ ಪುಣ್ಯ ಶಾಸ್ತ್ರ ಅಂತ, ಅಂದ್ರೆ ಪುಣ್ಯ ಅಂಬೋದನ್ನ ಅಬ್ಜೆಕ್ಟಿವ್ ಆಗಿ ತಗೊಳ್ತಾರೆ. ನಾವು ಪಾಪ ಪುಣ್ಯ ಅಂತ ತಗೊಂಡಿದ್ದೀವಲ್ಲ, ಇಲ್ಲಿ ಪುಣ್ಯ ಅಂತ ಮಾತ್ರ ಇಲ್ಲ, ಶಾಸ್ತ್ರ ಅಂಬೋದನ್ನು ಸೇರಿಸ್ಕೊಳ್ಳಿ ಅಂತ. ಅಂದ್ರೆ ನಾವು ಪುಣ್ಯಶಾಸ್ತ್ರ ಪಾಪಶಾಸ್ತ್ರ ಅಂತ ಏನಾದ್ರು ಇದೆಯಾ ಅಂದ್ರೆ ಹಾಗಲ್ಲ. ಆ ಪುಣ್ಯವನ್ನ ಪುಣ್ಯದಲ್ಲಿ ಇದ್ದು ಭಗವಂತ ಪುಣ್ಯದ ಮೂಲಕ ನಮಗೆ ಸುಖ ಕೊಡಬೇಕು. ಪುಣ್ಯದಿಂದ ನಮ್ಗೆ ತಾತ್ಕಾಲಿಕ ಸುಖ ಇಲ್ಲ, ದೇವರ ಚಿಂತನೆ ಎಂಬ ಉತ್ತಮವಾದ ಪುಣ್ಯದಿಂದ ನಮಗೆ ಸುಖ ಅಂದ್ರೆ ಇಲ್ಲಿನೂ ಸುಖ ಸಿಕ್ಕತ್ತೆ, ಪರ್ಮನೆಂಟು ಸುಖ ಸಿಕ್ಕತ್ತೆ. ಅದಕ್ಕೆ ಏನು ಬೇಕು ಅಂದ್ರೆ ಅಲ್ಲಿ ಹೇಳೋದು ಪುಣ್ಯ ಶಾಸ್ತ್ರ ಅಂತ ತಕ್ಕೊಳ್ಳಿ ಅಂತಾರೆ. ಪುಣ್ಯ ಶಾಸ್ತ್ರ ಅಂದ್ರೆ ಇಲ್ಲಿ ಕೆಲವು ವ್ಯಾಖ್ಯಾನಗಳಲ್ಲಿ ಅನುಲೇಪ ಯಾವುದು ಅಂದ್ರೆ ಪುಣ್ಯ ಶಾಸ್ತ್ರಗಳು ಅಂದ್ರೆ ಯಾವ ಶಾಸ್ತ್ರ ಅಂದ್ರೆ ಮಧ್ವಶಾಸ್ತ್ರ. ಮಧ್ವಶಾಸ್ತ್ರ ಅಂದ್ರೆ ಏನೋ ಮಧ್ವರಿಗೆ ಅಂತಿಲ್ಲ, ಅಲ್ಲಿ ವೇದಗಳಲ್ಲಿ ಹೇಳಿರುವಂತ ರೀತಿಯಿಂದ ದೇವರು ಸರ್ವೋತ್ತಮ, ನಾನು ಅವನ ದಾಸ. ಆ ಸರ್ವೋತ್ತಮ ಹಾಗೆ ಅಂತ ತಿಳ್ಕೊಬೇಕಂದ್ರೆ ತಾರತಮ್ಯ ತಿಳ್ಕೊಬೇಕು. ಈ ರೀತಿಯಿಂದ ಯಾವ್ದಿದೆಯೋ ಅಂದ್ರೆ ಬ್ರಹ್ಮಸೂತ್ರಗಳಲ್ಲಿ ಬಂದ ನಿರ್ಣಯಾತ್ಮಕ ಗ್ರಂಥ ಆ ಪ್ರಕಾರ ಇರುವಂತದ್ದು ಅದನ್ನ ಶಾಸ್ತ್ರ ಅಂತ. ಅಂದ್ರೆ ಅಲ್ಲಿ ನೋಡಿದ್ದೀವಿ ನಾವು, ನೋಡಿದಾಗ ಶಾಸ್ತ್ರ ಆಲಾಪನೆ ಅಂತ ಇಟ್ಕೊಂಡಿವಲ್ಲ, ಇಲ್ಲಿ ಶಾಸ್ತ್ರ ಬೇರೆ ಆಲಾಪನೆ ನೆಕ್ಸ್ಟ್ಗೆ ಅಂತ. ಇಲ್ಲಿ ಏನ್ ಬರುತ್ತೆ ಶಾಸ್ತ್ರ ಪುಣ್ಯ ಶಾಸ್ತ್ರ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಶಾಸ್ತ್ರಂ ಅಂತರ್ಯಾಮಿ ಅಂತ. ಯಾಕೆ ಅಂತರ್ಯಾಮಿ ಅಂದ್ರೆ ಏನು ಬಿಂಬರೂಪ ಅಂತ ಹೇಳ್ತೀವಿ, ಅಂತರ್ಯಾಮಿ ರೂಪ, ನನ್ನ ಒಳಗೆ ನನಗೆ ಅಂತ ಮೀಸಲಿಟ್ಟಿರುವಂತ ಯಾವತ್ತೂ ಯುನೀಕ್ ರೂಪ ಅಂತ. ಅದಕ್ಕೆ ಹೇಗೆ ಹೇಳ್ತೀವಿ ಪುಣ್ಯ ಶಾಸ್ತ್ರ ಅಂತ ಯಾಕೆ ಅನುಲೇಪ ಅಂದ್ರೆ ನಮ್ಮ ನಮ್ಮ ಇಂಡಿವಿಜುವಲ್ ಕರ್ಮಕ್ಕೆ ಅನುಗುಣವಾಗಿ ಎಲ್ಲ ಆಗತ್ತೆ. ಎಲ್ರು ಕೇಳ್ತೀವಿ, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕೇಳ್ತೀವಿ, ಒಂದೊಂದು ರೀತಿಯಾಗಿ ವರ್ತನೆ ಮಾಡ್ತೀವಿ. ಸೊ ಅದು ನಮ್ಮ ನಮ್ಮ ಒಳಗೆ ಇರುವಂತ ಅಂತರ್ಯಾಮಿ. ಅಂತರ್ಯಾಮಿ ಉಪದೇಶ ಅಂತರ್ಯಾಮಿ ಮುಖದಿಂದಲೇ ತಿಳ್ಕೊಬೇಕು, ನಮ್ಮ ಬಿಂಬರೂಪನಿಂದ ಎಲ್ಲ ಆಗತ್ತಂದ್ರೆ ದೇರ್ ಯು ಹ್ಯಾವ್ ಟು ಬ್ರಿಂಗ್ ದ ಕನೆಕ್ಷನ್. ಆವಾಗ ಅದು ಪುಣ್ಯ ಪುಣ್ಯಶಾಸ್ತ್ರ ಅಂದ್ರೆ, ಪುಣ್ಯಶಾಸ್ತ್ರ ಅಂದ್ರೆ ಕೊನೆಯಲ್ಲಿ ಎಷ್ಟು ಗೊತ್ತಿದ್ರು ನಮ್ಮ ನಮ್ಮ ಬಿಂಬದ ಸಾಕ್ಷಾತ್ಕಾರ ಮೂಲಕವೇ ನಮ್ಗೆ ಕೊನೆಯಲ್ಲಿ ಮೋಕ್ಷ ಸಿಕ್ಕತ್ತ, ಅಪರೋಕ್ಷ ಜ್ಞಾನ ಮೋಕ್ಷ ಸಿಕ್ಕತ್ತ ಅಂತ ಹೇಳ್ತಾರೆ. ಸೊ ಆ ರೀತಿಯಿಂದ ಅದನ್ನ ತಿಳ್ಕೊಂಡು ಅಂದ್ರೆ ಏನು ಇದು, ಇದು ಹೇಗ್ರಿ ಮಾಡ್ಬೇಕು ಅಂದ್ರೆ, ನೀವು ಜೇನಿನ ಅಭಿಷೇಕ ಆಗ್ತಾ ಇದೆ ಮುಖ್ಯ ಪ್ರಾಣರಿಗೆ ಮಾಡ್ತಾರ, ದೇವರಿಗೆ ಮಾಡ್ತಾರ, ಏನೋ ಒಂದು ಗಂಧ ಹಚ್ಚುತ್ತಾರ, ಚಂದನ ಅಂತ ಅದು ಪರಿಮಳಗಳು ಇದು ಎಲ್ಲ ಆಗತ್ತೆ. ಆವಾಗ ಏನು ಚಿಂತನೆ ಅಂದ್ರೆ, ನನ್ನ ಒಳಗೆ ಇರುವಂತ ಈ ಬಿಂಬರೂಪ ಭಗವಂತನಿಗೆ ಮಾಡಕ್ಕಾಗೋದಿಲ್ಲ, ನಮ್ಮ ಒಳಗೆ ಇರುವಂತ ಆ ಬಿಂಬರೂಪ ಹೇಗಿದ್ದಾನ ಗೊತ್ತಿಲ್ಲ, ಅದಕ್ಕೆ ಅವನಿಗೆ ಹೇಗೆ ಅಭಿಷೇಕ ಮಾಡೋದು. ಸೊ ಇದನ್ನೇ ಅಲ್ಲಿ ಇದ್ದಾನೆ. ಸೊ ನನ್ಗೆ ನೋಡ್ಲಿಕ್ಕೆ ಮನಸ್ಸಲ್ಲಿ ಧಾರಣೆ ಮಾಡ್ಲಿಕ್ಕೆ ನನ್ನ ಮನೆಯಲ್ಲಿ ಬಂದು ಧ್ಯಾನ ಮಾಡುವಾಗ ನಮ್ಗೆ ಉಪಕಾರವಾಗಿ ಇರುತ್ತೆ. ಅದು ಹೊರಗಡೆ ಒಂದು ಅದಕ್ಕೆ ಹೇಳ್ತಾರೆ ಪ್ರತೀಕ, ಪ್ರತೀಕ ಇಟ್ಟು ಮಾಡೋ ಪರ್ಪಸ್ ಅದೇ, ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ದೇವರು. ಎಂಥ ದೇವರು? ನನ್ನ ಒಳಗೆ ಇರುವಂತ ದೇವರನ್ನ ಅಲ್ಲಿ ಕಾಣೋದು. ನನ್ನ ಒಳಗೆ ಇರುವಂತ ದೇವರಿಗೆ ಅಂದ್ರೆ ನನ್ನ ಒಳಗೆ ಯಾವುದು ನನ್ನ ಬಿಂಬ ಅಂತ ಗೊತ್ತಿಲ್ಲ ರೀ. ಅಂದ್ರೆ ನನ್ನ ಬಿಂಬ ಮೂರ್ತಿಯೊಳಗೆ ಅನಂತ ಒಂದು ಒಂದು ರೂಪದಲ್ಲಿ ಅನಂತ ರೂಪ ಇರುತ್ತೆ. ಸೊ ನ್ಯಾಚುರಲಿ ನಮ್ಮ ಕಣ್ಣು ಮುಂದೆ ಇರುವಂತ ಆ ಉಡುಪಿ ಕೃಷ್ಣನ ರೂಪ ಆಗಲಿ, ಬಾಲಾಜಿ ರೂಪ ಆಗಲಿ, ಯಾವುದೇ ರೂಪ ಆಗಲಿ, ಅದ್ರಲ್ಲಿ ಒಂದು ಇರಲೇಬೇಕಲ್ಲವಾ. ಸೊ ಹಾಗೆ ನನಗೆ ಈವಾಗ ಈ ಒಂದು ಅವಕಾಶ, ಈ ಈ ಒಂದು ಹೊರಗಿನ ಪ್ರತೀಕ ನೋಡುವ ಅವಕಾಶ ಕೊಟ್ಟಿದ್ದಾನೆ, ಅಲ್ಲಿ ಅದನ್ನ ಕೂಡಿಸೋದಷ್ಟೇ. ಸೊ ಅಲ್ಲಿ ಮಾಡುವಾಗ ಆವಾಗ ಅದು ಅದು ಹೇಳುವಾಗ ಅದು ನಮ್ಗೆ ಪುಣ್ಯ, ಅದು ಸತ್ಪುಣ್ಯ ಅಂತ ಅದು ಆಗತ್ತ ಅಂತ ಹೇಳ್ತಾ ಇದ್ದಾರೆ. ಸೊ ಸತ್ಪುಣ್ಯ ಶಾಸ್ತ್ರ ಅಂತ, ಶಾಸ್ತ್ರ ಅಂತ ಅಂತರ್ಯಾಮಿ ಅಂತನು ಬರುತ್ತೆ, ಇನ್ನೊಂದು ಒಂದು ಶಾಸ್ತ್ರ ಅಂದ್ರೆ ಇದು ಬರುತ್ತೆ ನಮ್ಗೆ. ಶಾಸ್ತ್ರ ಅಂದ್ರೆ ಆ ಪುಣ್ಯ ಇದನ್ನ ಸರಿಯಾದ ರೀತಿಯಿಂದ ತಿಳಿಸಿಕೊಡುವಂತದ್ದು ಅಂತನು ಆಗತ್ತೆ ನಮ್ಗೆ. ಇದಿಟ್ಟುಕೊಂಡು ಶಾಸ್ತ್ರ ಆದ್ಮೇಲೆ ನೆಕ್ಸ್ಟ್ ಬರೋದು ಒಂದು ಶಾಸ್ತ್ರ ಆಲಾಪನ ಅಂತಿಲ್ಲ, ಆಲಾಪನವೇ ಆಲಾಪನವೇ ಅಂದ್ರೆ ಆಲಾಪನ ಅಂದ್ರೆ ಹಾಡಲ್ಲಿ ಹೇಳ್ತೀವಿ ಅಂದ್ರೆ ಏನು, ಅದಲ್ಲೇ ಫೋಕಸ್ ಮಾಡಿ ಅದ್ರಲ್ಲಿ ಇರುವಂತ ಒಳಗಿನ ಪದ ಆಲಾಪನೆ ಅಂದ್ರೆ ಹಾಗೆ ತಾನೆ, ಒಂದು ಒಂದನ್ನು ತಕೊಂಡು ಅದ್ರಲ್ಲಿ ಒಳಗೆ 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 ಆ ಮೂಲ ಒಂದು ಆ ಟ್ಯೂನ ರಾಗಕ್ಕೆ ಹೋಗ್ಬೇಕು. ಹಾಗೇನೆ ಇಲ್ಲಿ ಬಂದು ಪುಣ್ಯಶಾಸ್ತ್ರ ಆಯ್ತಲ್ಲ, ಪುಣ್ಯಶಾಸ್ತ್ರ ಆದ ಮೇಲೆ ಅಂತರ್ಯಾಮಿ ಇದಾದ ಮೇಲೆ ಅವನ ಬಗ್ಗೆ ನಾವು ಮಾಡುವ ಆಲಾಪನವೇ ಶೀತೋಳಸಿ ಅಂದ್ರೆ. ಇವಾಗ ಆಲಾಪನೆ ಅನ್ನೋದು ಅದು ಬಗ್ಗೆ ವಿಚಾರ, ಶಾಸ್ತ್ರ ವಿಚಾರ, ಜಿಜ್ಞಾಸೆ ಅಂತೀವಿ, ಶಾಸ್ತ್ರ ವಿಮರ್ಶನೆ ಅಂತೀವಿ, ಅಥವಾ ಶಾಸ್ತ್ರ ಶ್ರವಣ ಮಾಡೋದು, ಶಾಸ್ತ್ರವನ್ನ ಶ್ರವಣಕ್ಕಿಂತ ಶ್ರವಣ ಆದ್ಮೇಲೆ ಮನನ ಮಾಡೋದು, ಮನನ ಮಾಡಿ 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 ಮನಸ್ಸಲ್ಲಿ ಧ್ಯಾನ ಮಾಡೋದು, ವಿಚಾರ ವಿಮರ್ಶನೆ ಮಾಡೋದು, ಇದೆಲ್ಲವೂ ಆಲಾಪನೆ ಆಗತ್ತೆ ಅಂದ್ರೆ ಆ ಥರ. ಸೊ ಎಂಕ್ವೈರಿ ಅಂತ ಹೇಳ್ತಾರೆ, ಎಂಕ್ವೈರಿ ಜಿಜ್ಞಾಸ ಇದೆಲ್ಲ ಹೇಳ್ತಾರಲ್ಲ. ಸೊ ದಟ್ ಈಸ್ ನಮ್ಮ ಮನಸ್ಸಲ್ಲೇ ಅದನ್ನ ತಂದು ಅದಕ್ಕೆ ಪೂರ್ವ ಪಕ್ಷ ತಂದು ಅದಕ್ಕೆ ಅಬ್ಜೆಕ್ಷನ್ಸ್ ನಾವೇ ರೇಸ್ ಮಾಡಬೇಕು. ಅದಕ್ಕೆ ಅಬ್ಜೆಕ್ಷನ್ ಏನು ಏನು ಹೀಗಿರ್ಬೋದು, ವೈ ಇಟ್ ಈಸ್ ಲೈಕ್ ದಟ್, ವೈ ನಾಟ್ ಇಟ್ ಈಸ್, ಇದ್ರಲ್ಲಿ ಏನಾರು ಇದೆಯೋ, ಈ ತರ ಚಿಂತನೆ ಅಂದ್ರೆ ಲಾಜಿಕ್ ಅಂಡ್ ಯುಕ್ತಿ ಇಟ್ಟುಕೊಂಡು ಸಮರ್ಥನೆ ಮಾಡಿ, ಯುಕ್ತಿಯಿಂದ ಸಮರ್ಥನೆ ಮಾಡಿದಾಗ ಇಟ್ ಸ್ಟೇಸ್ ವೆರಿ ವೆರಿ ಫೋಮ್ ಆಗತ್ತೆ. ಅದೇ ತಾನೆ ಸೈಂಟಿಫಿಕ್ ಅಂತ ಹೇಳೋದು ಹಾಗೆ ತಾನೆ. ಸೊ ಈ ರೀತಿಯಿಂದ ಮಾಡಬೇಕು ಆಲಾಪನೆ. ಶ್ರೀ ತುಳಸಿ ಅಂತ ಉತ್ತಮ ತುಳಸಿ ಅಂತ ಹೇಳೋ, ಬರೀ ತುಳಸಿ ಶ್ರೀ ತುಳಸಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಬರೀ ನೋಡುವಂತ ತುಳಸಿ ಅಂತ ತಿಳ್ಕೊಬೇಡ, ಆ ತುಳಸಿಯಲ್ಲಿ ಆ ವಿಶೇಷವಾದ ತುಳಸಿ ಅಂದ್ರೆ ಸಮರಹಿತನಾದಂತ ಆ ಭಗವಂತನೇ ಸ್ತ್ರೀ ರೂಪದಲ್ಲಿ ಲಕ್ಷ್ಮಿಯಲ್ಲಿ ಜಾಂಬವತಿಯಲ್ಲಿ ನಿಂತು ಅಲ್ಲಿ ನಿಂತಿದ್ದ. ಸೊ ಶ್ರೀ ತುಳಸಿ ಅಂತ ಅದಕ್ಕೆ ವಿಶೇಷಣವನ್ನ ಕೊಡ್ತಾರೆ, ಅದೇ ಒಂದು ಶಾಸ್ತ್ರದಲ್ಲಿ ವಿಮರ್ಶನೇನೆ ಶ್ರೀ ತುಳಸಿ ಅಂತ ಹೇಳ್ತಾರೆ. ಸುಮನ್ ಇದು ಉಳಿದದೆಲ್ಲ ಹಾಗೆ ಸುಮನೋವೃತ್ತಿಗಳ ಸುಮನೋವೃತ್ತಿಗಳು ಅಂದ್ರೆ ಮನಸ್ಸಲ್ಲಿ ಆಗುವಂತ ಅಂದ್ರೆ ಇದು ಎಲ್ಲದ ಮೂಲಕವಾಗಿ ಏನು ಆಯ್ತು ಇವಾಗ, ಪಾಪಗಳನ್ನ ಸಮರ್ಪಣೆ ಮಾಡುವಂತ ಬುದ್ಧಿ ಕೊಟ್ಟ ದೇವರು ನಮ್ಗೆ, ಪಾಪವನ್ನ ಸಮರ್ಪಣೆ ಮಾಡಿದ್ವಿ, ಸಮರ್ಪಣೆ ತಪ್ಪಾಯ್ತುಪ್ಪ ಅಂತ ಕ್ಷಮೆ ಮಾಡು, ತುಳಿದು ಹಾಕು, ನಿನ್ನ ಪಾದರಕ್ಷೆ ಅದು ಪಾದರಕ್ಷೆ ದೇವರ ಪಾದರಕ್ಷೆ ಪ್ರೊಟೆಕ್ಟ್ಸ್. ನಾವು ಇಷ್ಟು ಪಾಪ ಮಾಡಿದ್ದನ್ನು ಸ್ಮರಣೆ ಮಾಡಿದಾಗ ಆ ಪಾಪ ನಮ್ಮನ್ನ ಅಂಟದೆ ಅಂಟಿದರೂ ನಮಗೆ ಒಂದು ಅದರಿಂದ ದುಃಖಗಳು ಬಾರದೆ, ದುಃಖ ಬಂದರೂ ನಾವು ದೇವರನ್ನ ಮರೆಯದೆ ನಾವು ದೇವರ ನೆನಪಲ್ಲಿ ಇರಬೇಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ದುಃಖ ಎಲ್ಲರಿಗೂ ಬಂದೇ ಬರುತ್ತೆ, ದುಃಖ ಬಂದಾಗ ಏಬಲ್ ಟು ಹ್ಯಾಂಡಲ್ ದಟ್ ಅಂಡ್ ದೆನ್ ದೇವರ ಪರವಾಗಿ ಆವಾಗಲೂ ದೇವರಿಗೆ ಇವತ್ತು ದುಃಖ ಬಂದಿದ್ದಾರೆ, ಈ ಈ ದೇವರು ಯೂಸ್ಲೆಸ್, ಇನ್ನೊಂದು ದೇವರು, ನಾವು ಮಾಡ್ತೀವ ಅಂತ ಕೆಲಸಗಳು ಮಾಡ್ತೀವ ಅಂದ್ರೆ ಅಂತ ಕೆಲಸ ಮಾಡ್ತೀವಿ ನಾವು. ಹೇಗಂದ್ರೆ ನೋಡಿ, ಒಂದು ಏನಾಗಿರುತ್ತೆ, ಮಕ್ಕಳು ಹುಟ್ಟಿಲ್ಲ, ಏನೋ ಮದುವೆ ಆಗಿಲ್ಲ ಅಂದ್ರೆ ಹೋಗ್ತೀವಿ, ಹೋಗಿ ನಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರಿಗೆ ಇದೆಲ್ಲ ಏನೋ ಕೇಳ್ತೀವಿ ಮಾಡ್ತೀವಿ, ಏನೋ ಅಭಿಷೇಕ ಅರ್ಚನಾ ಹೋಮ ಎಲ್ಲ ಮಾಡ್ತೀವಿ. ಮಾಡಿದ ಮೇಲೆ ಏನ್ ಮಾಡ್ತೀವಿ ನಾವು, ಅದು ವಿಷ್ಣು ದೇವಾಲಯಕ್ಕೆ ಹೋಗಿ ಎಲ್ಲ ಮಾಡ್ತೀವಿ. ಮಾಡಿದ ಮೇಲೆ ಏನು ಆಗೋದಿಲ್ಲ, ಮದುವೆ ಆಗೋದಿಲ್ಲ, ಮಕ್ಕಳು ಹುಟ್ಟೋದಿಲ್ಲ, ಏನಾಗಲ್ಲ. ಅವಾಗ ಏನ್ ಮಾಡ್ತೀವಿ, ಇನ್ನೊಬ್ರು ಹೇಳ್ತಾ ಇದ್ರಿ, ಅದೇ ಈ ದೇವಸ್ಥಾನ ಇಲ್ಲ ರೀ, ಇನ್ನೊಂದು ದೇವಸ್ಥಾನ ಅಲ್ಲಿ ಇದೆ, ಅಲ್ಲಿ ಹೋಗಿ, ಇಲ್ಲ ಇನ್ನೊಂದು ಕಡೆ ಹೋಗಿ, ಈ ಕಡೆ ಹೋಗಿ ಅಂದ್ರೆ ಏನ್ ಮಾಡ್ತೀವಿ, ಇದನ್ನ ಬಿಟ್ಟು ಬಿಡ್ತೀವಿ, ವಿಷ್ಣುವನ್ನ ತ್ಯಾಗ ಮಾಡ್ಬಿಡ್ತೀವಿ. ಮಾಡಿದ್ದಲ್ಲಿ ನಮ್ಗೆ ಭರವಸೆ ಇಲ್ಲ, ಇದು ಮಾಡಿದ್ದೀವಿ ಇದಾಗಿಲ್ಲ, ಇನ್ನೊಂದೇ ದೇವರನ್ನ ಬಿಟ್ಟು ಇತರರ ಕಡೆ ಹೋಗೋದು, ಈ ತರ ನಾವು ಮಾಡ್ತೀವಲ್ಲ. ಸೊ ಹೀಗೆ ಮಾಡದೇ ಇರಬೇಕು. ಸೊ ಅದಕ್ಕೆ ಹೇಳ್ತಾರೆ, ಸೊ ಈ ಒಂದು ಈ ಪಾಪಗಳ ಇಂಥ ಅನೇಕದ್ದು ಬರುತ್ತೆ. ಸೊ ಈ ಪಾಪ ಕರ್ಮವನ್ನ ದೇವರಿಗೆ ಸಮರ್ಪಣೆ ಮಾಡುತ್ತಾ ಆ ಒಂದು ಪುಣ್ಯ ಶಾಸ್ತ್ರ ದೇವರು ನಮ್ಮ ಒಳಗೇ ಇದ್ದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದಾನೆಂಬುದೇ ಅನುಲೇಪ ಆಗತ್ತೆ. ಮತ್ತು ಇಂಥ ದೇವರು ನನ್ನ ಒಳಗೆ ಇರುವಂತ ದೇವರನ್ನ ತಿಳಿಯೋ ಪ್ರಯತ್ನ, ಯುಕ್ತಿಯಿಂದ ತಿಳಿಯೋ ಪ್ರಯತ್ನ ಬಂದು ಅದು ಶ್ರೀ ತುಳಸಿ ಆಗತ್ತೆ. ಇದು ತಿಳಿದಾಗ ಏನಾಗತ್ತೆ ಅಂದ್ರೆ ಸುಮನೋ ವೃತ್ತಿಗಳು. ಸೊ ಇವಾಗ ಸ್ವಲ್ಪ 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 ಅರ್ಥ ಆದಾಗ ದೇವರನ್ನ ಕ್ವಾಲಿಟಿ, ಸುಮನೋವೃತ್ತಿಗಳು ಮನಸ್ಸಲ್ಲಿ ಆಗೋ ಸುಮನೋವೃತ್ತಿಗಳು ಅಂತ ಹೇಳ್ತಾರೆ. ಯಾಕೆ ಮನೋವೃತ್ತಿಗಳು ಅಂತ ಹೇಳಿದ್ರೆ ಸುಮನ ಅಂತ ಹೇಳ್ತಾರೆ ಅಂತ, ಯಾಕೆಂದ್ರೆ ಅಲ್ಲಿ ಸುಮನಸರು ಅಂದ್ರೆ ದೇವತೆಗಳು ಅಂತ. ಈ ದೇವತೆಗಳ ಆ ಒಂದು ದೇವತೆಗಳ ಅನುಗ್ರಹ ಇದ್ದಾಗ ನಮ್ಗೆ ನಮ್ಮ ಥಾಟ್ ಪ್ರಾಸೆಸ್ ಗೋಸ್ ಇನ್ ದ ರೈಟ್ ಡಿರೆಕ್ಷನ್ ಹೋಗ್ತೀಯ. ಇವಾಗ ಯಾಕೆ ಸುಮನತೆ ಅಂತ ಹೇಳಿದ್ದಾರೆ ಅಂದ್ರೆ ಪಾಪ ಮಾಡಿದ್ದೀವಿ, ಎಲ್ರು ಪಾಪ ಮಾಡ್ತೀವಿ, ಪಾಪ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ, ಪಾಪವನ್ನ ಸಮರ್ಪಣೆ ಮಾಡಿದ್ದೀವಿ, ಪುಣ್ಯ ಅಂತರ್ಯಾಮಿ ಅಂತ ತಿಳ್ಕೊಂಡಿದ್ದೀವಿ. ಸೊ ಈ ತರ ಬಂದಾಗ ನಮ್ಗೆ ಸುಮನ ದೇವತೆಗಳ ಅನುಗ್ರಹ ಆಗ್ತಾ ಇದೆ ಅಂತನೇ ನಾವು ನಿರ್ಧಾರ ಮಾಡ್ಕೋಬೇಕು. ದೇವತೆಗಳ ಅನುಗ್ರಹ ಆದಾಗ ಆ ಮನಸ್ಸಲ್ಲಿ ಆ ದೇವರನ್ನ ನೋಡುವಂತ, ಆ ದೇವರು ಎಂಥದ್ದವನು, ಅವನು ಗುಣ ಗುಣದಿಂದ ಸಮಸ್ತ ಕಲ್ಯಾಣ ಗುಣ ಪೂರ್ಣನಾಗಿದ್ದ, ದೋಷರಹಿತನಾಗಿದ್ದ, ಹೀಗೆ ಒಂದೊಂದೊಂದೊಂದೊಂದ ಇಷ್ಟು ತನಕ ಬಂದದ್ದು ಅವನು ಕರುಣಾಳು, ಅವನು ವ್ಯಾಪ್ತವಾಗಿದ್ದಾನೆ, ಅವನು ಬಂದು ಆ ಒಂದು ಭೋಜನ ರಸ ಇವಾಗ ಆ ಕರ್ಮಗಳನ್ನ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಅನ್ನದ ಮೂಲಕವಾಗಿ ಹೋಗಿ ನಮ್ಮ ಮನಸ್ಸಲ್ಲಿ ಕೂತು ಆ ಥಾಟ್ಸ್ ಎಲ್ಲವೂ ಮಾಡುತ್ತಾನೆ. ಸೊ ಹೀಗೆ ನಮ್ಗೆ ದೇವರ ಥಾಟ್ಸ್ ಒಂದೊಂದೊಂದಾಗಿ ಬರಬೇಕಂದ್ರೆ ಅಲ್ಲಿ ದೇವತೆಗಳ ಕೆಲಸ ಅದು ಸುಮನ ಅದೇ ಒಂದು ಹೂ ಆಗತ್ತೆ. ಸುಮನ ಅಂದ್ರೆ ಮನಸ್ಸು ಅಂತ ಆಗತ್ತೆ, ಅಲ್ಲಿ ಇರುವಂತಹ ದೇವತೆಗಳು ಆಗತ್ತೆ. ಇನ್ನೊಂದು ಸುಮನ ಅಂದ್ರೆ ಹೂಗಳು, ಕುಸುಮಗಳು, ಹೂಗಳು ಅಂತ ಆಗತ್ತೆ. ಅದೇ ಹೂವಲ್ಲಿ ಏನು ಮುಖ್ಯ ನಾವು ಹೇಳ್ತೀವಿ, ಪರಿಮಳಯುಕ್ತವಾದ ಹೂವನ್ನೇ ಹಾಕ್ಬೇಕ್ರಿ, ವಾಸನೆ ಇಲ್ಲದ ಹೂ ಹಾಕಬಾರದು ಅಂತ ಹೇಳಿ. ಅಂದ್ರೆ ಏನರ್ಥ ಅದಕ್ಕೆ ಅಂದ್ರೆ ವಾಸನೆ ಎಂಬುದು ಅಲ್ಲಿ ಇರುವಂತ ಭಕ್ತಿ, ಅದಕ್ಕೆ ಏನ್ ಹೇಳ್ತಾರೆ ಪುಣ್ಯ ಗಂಧ. ಅದಕ್ಕೆ ಹೇಳುವಾಗ ಇದು ಪಾಪ್ಯುಲರ್ ಆಗಿ ಬರುತ್ತಲ್ಲ, ಏನು ಪುಷ್ಟಿವರ್ಧನ, ಅದು ಇದು ಹೇಳ್ತೇವೆ ತ್ರಿಯಂಬಕಂ ಯಜಾಮಹೆ, ಅದು ಹೇಳುವ ಸುಗಂಧಿಂ ಪುಷ್ಟಿವರ್ಧನ ಅಂತ, ಸುಗಂಧಿಂ ಪುಷ್ಟಿವರ್ಧನ ಏನ್ ಹಾಕುವಾಗ ಸುಗಂಧಿಂ ಪುಷ್ಟಿವರ್ಧನ ಅಂದ್ರೆ ಅಲ್ಲಿ ಏನು ಸುಗಂಧಿಂ ಪುಷ್ಟಿವರ್ಧನ ಅಂದ್ರೆ ರುದ್ರದೇವರೇನು ಪರಿಮಳಯುಕ್ತವಾಗಿ ಬರ್ತಾ ಇದ್ದಾರಂತ, ಇಲ್ಲ ಪುಣ್ಯ ಕರ್ಮಗಳನ್ನ ಅವರು ಮಾಡುತ್ತಾರೆ. ಸ್ಕಂದ ಪುರಾಣದಲ್ಲಿ ಇದಕ್ಕೆ ವಿವರಣೆ ಕೊಡ್ತಾರೆ, ಇದನ್ನ ಬನ್ನಂಜಾಚಾರ್ಯ ಅವರು ಹೇಳಿದ್ದಾರೆ, ಅದನ್ನೇನ ಹೇಳಿದೆ ನಾನು. ಸೊ ಇದು ಸುಗಂಧಿಂ ಪುಷ್ಟಿವರ್ಧನ ಅಂದ್ರೆ ಆ ಪುಣ್ಯ ಗಂಧವನ್ನ ಪುಣ್ಯವನ್ನ ಮಾಡ್ತು. ಪುಣ್ಯ ಹೇಗೆ ಬರುತ್ತೆ, ನಾವು ಭಕ್ತಿಯಿಂದ ಮಾಡಿದಾಗ ಪುಣ್ಯ ಬರುತ್ತೆ. ಸೊ ಪುಣ್ಯ ಗಂಧ ಅಂದ್ರೆ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಮ್ಗೆ ಭಕ್ತಿಯಿಂದ ಮಾಡುವಂತ ಆ ಕೆಲಸಗಳು, ಅದನ್ನ ಭಕ್ತಿಯನ್ನ ಆ ರುದ್ರದೇವರಲ್ಲಿ ಮನಸ್ಸಲ್ಲಿ ಕೂತು ಅವರೇ ಸುಮನಿಸಿದ್ರು ಅಂದ್ರೆ ದೇವತೆಗಳು ಅವರು ಕೂತು ಈ ರೀತಿಯಿಂದ ಪ್ರೇಣಿ. ಯಾಕೆ ರುದ್ರದೇವರು ಹೇಳ್ತೀರಿ ಅಲ್ಲಿನೂ ವಾಯುದೇವರೇ ತರಬಹುದಲ್ಲ ಅಂದ್ರೆ, ರುದ್ರರನ್ನ ಮುಖ್ಯವಾಗಿ ಯಾಕೆ ತಗೊಳ್ತೀವಿ ಅಂದ್ರೆ ರುದ್ರನಲ್ಲಿ ಅವರಿಗೆ ಗುರು ದೇವರು ವ್ಯತ್ಯಾಸ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಗುರು ಮುಖ್ಯ ಪ್ರಾಣರು, ದೇವರು ನಾರಾಯಣ, ಶಿವ ನಾರಾಯಣ ದೇವತೆ, ರಾಮಚಂದ್ರ ಮೂರ್ತಿಯ ದೇವತೆ ಅಲ್ಲಿ ಕಾಣುತ್ತೆ. ನಾವು ವಾಯುದೇವರನ್ನ ಇಟ್ಟುಕೊಂಡಾಗ ಅವ್ರಿಗೆ ಎರಡು ಒಂದೇ ಆಗ್ಬಿಡ್ತವೆ, ಗುರು ವೇದವ್ಯಾಸರು, ದೇವರು ವೇದವ್ಯಾಸರು, ಸ್ವಲ್ಪ ನಮ್ಗೆ ಕ್ಲಾರಿಟಿ ಅಲ್ಲಿ ಬರೋದಿಲ್ಲ. ರುದ್ರರಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತೆ, ಅವ್ರಿಗೆ ಆ ಪೋರ್ಟ್ಫೋಲಿಯನ್ನು ಇಟ್ಟಿದ್ದಾರೆ. ಸೊ ಈ ರೀತಿಯಿಂದ ಸೊ ಸುಮನಸ ವೃತ್ತಿಗಳಂತ ಹೇಳುವಾಗ ಇಲ್ಲಿ ಮನಸ್ಸಲ್ಲಿ ದೇವರ ಬಗ್ಗೆ ಆಗುವಂತ ವೃತ್ತಿಗಳೇ ಅದೇ ದೇವರಿಗೆ ನಾವು ಸಮರ್ಪಣೆ ಮಾಡುವಂತ ಪುಷ್ಪಗಳು, ಮನಸ್ಸಲ್ಲಿ ಇರುವಂತದ್ದು ಪುಷ್ಪಗಳು. ಅದು ಮದುವೆಯಲ್ಲಿನೂ ನಾವು ಮಾಡ್ಕೊಳ್ತೀವಿ, ಮದುವೆಯಲ್ಲಿನೂ ನಾವು ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಮಾಲೆ ಎಕ್ಸ್ಚೇಂಜ್ ಮಾಡ್ಕೊ, ಇದೆಲ್ಲ ಮನಸ್ಸಲ್ಲಿ ಇರುವಂತಹ ಭಾವನೆಗಳು ಪರಸ್ಪರವಾಗಿ ವಿನಿಯೋಗ ಮಾಡಿಕೊಳ್ಳೋದು. ಇಲ್ಲಿ ದೇವರಿಗೆ, ಅಲ್ಲಿ ಮದುವೆ ಮನೆಯಲ್ಲಿ ಡಿಫ್ರೆಂಟ್ ಹಸ್ಬೆಂಡ್ ಅಂಡ್ ವೈಫ್, ಇಲ್ಲಿ ಹಾಗಲ್ಲ. ಇಲ್ಲಿ ದೇವರಿಗೆ ಸಮರ್ಪಿತವಾದ ದೇವರಿಗೆ ಮನಸ್ಸಲ್ಲಿ ಆ ಹೃದಯ ಆ ಅಷ್ಟದಳ ಕಮಲದಲ್ಲಿ ಇರುವಂತ ಆ ಪರಿಮಳ ಏನು, ಸುಗಂಧಿ ಪುಷ್ಟಿವರ್ಧನ ಏನು, ಅಲ್ಲಿ ಅಲ್ಲಿ ಪುಣ್ಯಗಂಧ. ಪುಣ್ಯಗಂಧ ಏನು ಅಂದ್ರೆ, ಈ ಪುಣ್ಯವನ್ನ ಮಾಡುವಂತ ರೀತಿಯಿಂದ ದೇವರ ಚಿಂತನೆ ಎಂಬುದೇ ಆಗುತ್ತೆ, ಭಕ್ತಿ ಎಂಬುದೇ ಆಗುತ್ತೆ. ಸೊ ಇದು ಆ ಅದೇ ಪರಿಮಳ, ಅದೇ ಪರಿಮಳ ಆಗತ್ತೆ. ಸೊ ಆ ಒಂದು ಪುಣ್ಯ ಗಂಧ, ಅದನ್ನ ವೃತ್ತಿಗಳೇ ಸುಮನಾದ. ಕೋಪ ಧೂಪ ಒಂದು ನಾವು ಹೇಳಿದ್ರೆ, ಕೋಪ ಧೂಪ ಹೇಗಾಗತ್ತೆ ಅಂದ್ರೆ, ಇಲ್ಲಿ ಏನ್ ಅರ್ಥ ಕೊಡ್ತಾರೆ ಅಂದ್ರೆ, ಕೋಪ ಅಂಬೋದು ಅದು ಬೆಂಕಿ ಉರಿಯುತ್ತಲ್ಲ, ಕೋಪ ಬಂದಾಗ ಚೆಂದಾಗಿ ಉರಿಯುತ್ತ. ಸೊ ಕೋಪ ಬಂಬೋದ್ರೆ ಒಂದು ಬೆಂಕಿಯಾಗೆ ಮಾಡಿ ದೇವ್ರ ಪೂಜೆಯಲ್ಲಿ ನಾವು ನೋಡ್ತೀವಿ. ಧೂಪಂ ಸಮರ್ಪಯಾಮಿ ಅಂದ್ರೆ ಈ ದಶಾಂಗ ಹಾಕಿ, ಆ ಒಂದು ದಶಾಂಗಗಳನ್ನ ಹಾಕಿ ಆ ಬೆಂಕಿಯಲ್ಲಿ ದಶಾಂಗ ಹಾಕಿ ಅದಕ್ಕೆ ಧೂಪಂ ಸಮರ್ಪಯಾಮಿ ಅಂತ ಮಾಡ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರಂತ, ದಶ ಅಂಗ, ದಶ ಅಂಗಗಳಲ್ಲಿ ಇರುವಂತ ಆ ಅಗ್ನಿ, ಅಗ್ನಿ ಉಳಿಯುವ ಅಗ್ನಿಯಲ್ಲಿ ಅದು ಹಾಕ್ಬೇಕು ಅಂದ್ರೆ, ಇದು ಏನ್ ಹೇಳ್ತಾ ಇದ್ದಾರ ಆ ದಶಾಂಗ ಪ್ರಮಾಣ, ಇದು ಇನ್ನ ಏನ್ ಹೇಳ್ತಾ ಇದ್ದಾರೆ, ಕೋಪ ಮಾಡಬೇಕು ಅಂತ ಹೇಳ್ತಾ ಇದ್ದಾರಂದ. ಇಲ್ಲಿ ಹೇಳುವಂತ ಕೋಪ, ಕೋಪ ಎರಡು ರೀತಿಯಾಗಿರುತ್ತೆ. ಕೋಪ ನಮ್ಮ ಮಕ್ಕಳ ಮೇಲೆ ಸಿಟ್ಟು ಮಾಡ್ಕೊಳ್ತೀವಿ ನಾವು. ಯಾಕೆ ಸಿಟ್ಟು ಮಾಡ್ಕೊಳ್ತೀವಿ ನಮ್ಮ ಮಕ್ಕಳ ಮೇಲೆ? ನಮ್ಗೆ ನಮ್ಮ ಮಕ್ಕಳಿಂದ ನಮ್ಗೆ ಇಷ್ಟ ಇಲ್ಲ, ತುಂಬಾ ಇಷ್ಟ ಇದೆ. ತುಂಬಾ ಇಷ್ಟ ಇದ್ದ ಕಾರಣದಿಂದ ಅವರು ತಪ್ಪು, ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ಕರೆ ಕೋಪವನ್ನ ತೋರ್ಸಿ, ಹೀಗೆ ಮಾಡಿದ್ರೆ ಟೈಮ್ ಔಟ್ ಅಂತೀವಿ. ಟೈಮ್ ಔಟ್ ಅಂತ ಹೇಳಿ ಎನ್ಫೋರ್ಸ್, ಸುಮ್ನೆ ಸುಮ್ನೆ ಹೇಳಿ ವಿ ಡೋಂಟ್ ಲೆಟ್ ದಮ್. ಟೈಮ್ ಔಟ್ ಮೀನ್ಸ್ ಐ ಮೀನ್ ಟೈಮ್ ಔಟ್, ಟೈಮ್ ಔಟ್ ಕೋಪವನ್ನ ತೋರಿಸ್ತೀವಿ, ಮುದ್ದು ಮಾಡೋದಿಲ್ಲ. ಯಾಕೆ ಕೋಪವನ್ನ ತೋರಿಸ್ತೀವಿ ಅಲ್ಲಿ? ಕೋಪ ತೋರಿಸೋದು ಆ ಮಗುವನ್ನ ತಿದ್ದಬೇಕು, ಹೇಳಿಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದು ನಮ್ಮ ಕರ್ತವ್ಯ. ಒಂದು ಪೇರೆಂಟ್, ಒಂದು ತಾಯಿ ತಂದೆಯ ಕರ್ತವ್ಯ ಮಕ್ಕಳನ್ನ ತಿದ್ದು. ಅಂದ್ರೆ ನಮ್ಮ ಸ್ಕೂಲ್ಸ್ ಎಲ್ಲ ಇರೋದು ತುಂಬಾ ಮಾಡ್ತಾ ಇದ್ರು. ಬಟ್ ಬೇಸಿಕಲಿ ಆ ಟೀಚರ್ ಬಂದು ಟೀಚರ್ ಪನಿಷ್ಮೆಂಟ್ ಇದೆಲ್ಲ ಇವಾಗೆಲ್ಲ ನಿಲ್ಸ್ಬಿಟ್ಟಿದ್ದಾರೆ. ಆ ಕಾಲದಲ್ಲಿ ಪನಿಷ್ಮೆಂಟ್ ಅಂತ ಉಂಟು. ಪನಿಷ್ಮೆಂಟ್ ಮಾಡೋ ಮೂಲಕವಾಗ ತುಂಬಾ ದೇಹದಂಡನ ಕೊಡಬಾರ್ದು, ಅದಕ್ಕಿಂತ ನಿಯಮ ಇದೆ. ಪನಿಷ್ಮೆಂಟ್ ಇಸ್ ಟು ಮೇಕ್ ದ ಚೈಲ್ಡ್ ರಿಯಲೈಸ್ ಇಟ್ ಈಸ್ ರಾಂಗ್, ರೈಟ್ ಅಂಡ್ ರಾಂಗ್ ಎಂಬುದನ್ನ ಹೇಳಿಕೊಡೋದು ಒಂದು ಟೀಚರ್ ಡ್ಯೂಟಿ ಆಗುತ್ತೆ. ಮನೆಯಲ್ಲಿ ತಾಯಿ ತಂದೆಯರ ಡ್ಯೂಟಿ, ಅಜ್ಜಿ ಅಜ್ಜ ಯಾರ್ದು ವಾಟ್ ಎವರ್ ದ ರಿಲೇಶನ್ಶಿಪ್ ಇಸ್ ಇದೆ. ಈವನ್ ಅಮಂಗ್ ಫ್ರೆಂಡ್ಸ್, ಒಂದು ಫ್ರೆಂಡ್ಶಿಪ್ಲಿನೂ ತಪ್ಪು ಮಾಡಿದಾಗ ಪರ್ಸನ್ ಎ ಗುಡ್ ಫ್ರೆಂಡ್ ವಿಲ್ ಕರೆಕ್ಟ್, ಯಾಗಿ ಹೇಳ್ಬೇಕು ಹೇಳ್ತಾನೆ. ಹಿ ವಾಂಟ್ ಪ್ಯಾಂಪರ್, ಹೊಗಳೋದಲ್ಲ. ಹೊಗಳೋನು ಯಾವತ್ತೂ ಇಟ್ ಈಸ್ ನಾಟ್ ಗುಡ್. ಎನ್ಕರೇಜ್ಮೆಂಟ್ ಇಸ್ ಲೈಕ್ಲಿ ಡಿಫರೆಂಟ್. ಸೊ ಹೀಗೆ ಕೋಪ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಇಲ್ಲಿ ಒಂದು ಸತ್ ವಿಷಯಕ ಕೋಪ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಕೋಪವನ್ನ ತೋರಿಸಬೇಕು, ಅವರ್ ಡಿಸಪ್ರೂವಲ್ ಎಲ್ಲಿ ತೋರಿಸಬೇಕು, ಅದನ್ನ ಅವರ ಪೂಜಾತ್ಮಕವಾಗಿರುತ್ತೆ, ಅದೇ ಅಲ್ಲಿ ಧೂಪ ಸಮರ್ಪಣೆ ಅಂತ ಇರ್ತ. ಇದು ದುರ್ವಿಷಯ ಕೋಪ ಇರುತ್ತೆ. ಬೇಕ ಬೇಕ ಅಹಂಕಾರ ಮಮಕಾರದಿಂದ ನಮಗೆಲ್ಲ ಸಿಟ್ಟು ಬರುತ್ತಲ್ಲ. ನನ್ನ ಮಾತುಗಳ, ನಾನು ನನ್ನದು ಅಂತ ಬಂದಾಗ ಆವಾಗ ಕೋಪ, ನನ್ನ ಇಷ್ಟ ಪ್ರಕಾರ. ಈ ಕೋಪವನ್ನ ಇಲ್ಲಿ ಹೇಳ್ತಾ ಇಲ್ಲ ಅಂತ. ಯಾಕೆ ಅಂದ್ರೆ, ಈ ದುರ್ವಿಷೇಕ ಅಹಂಕಾರ ಮಮಕಾರದಿಂದ ಬರುವಂತ ಕೋಪ ಅಂಬೋದು ಇದು ಪಾಪ ಆಗತ್ತೆ. ಯಾಕೆಂದ್ರೆ ಅಹಂಕಾರ ಮಮಕಾರ, ದ ಥಿಂಗ್ ಇಸ್ ಟು ನೋ ಇಸ್, ನಾವು ಮಾಡುವಂತ ಕೋಪದಲ್ಲಿ ಸ್ವಾರ್ಥ ಇದೆಯಾ? ಎಲ್ಲಿ ಎನಿವೇರ್, ನಿಮ್ಗೆ ಇದೇ ಥಂಬ್ ರೂಲ್ ಇಸ್ ಎನಿವೇರ್ ಅಂಡ್ ಎವ್ರಿವೇರ್. ಸ್ವಾರ್ಥ ಅಂದ್ರೆ ಸೆಲ್ಫಿಶ್ನೆಸ್. ಸೆಲ್ಫಿಶ್ನೆಸ್, ಮಕ್ಕಳು ಚೆಂದಾಗ ಬರಬೇಕು ಅಂಬೋ ಸೆಲ್ಫಿಶ್ನೆಸ್ ಇದೆ ಅಂದ್ರು. ಅದು ತಾಯಿ ತಂದೆ ಸ್ವಲ್ಪ ಇದನ್ನು ಬೇಸಿಕಲಿ ಮಕ್ಕಳಿಗೆ ನಾವು ಹೇಳಿಕೊಡುವ ಮೂಲಕವಾಗ ಮಕ್ಕಳಿಗೆ ರೈಟ್ ಅಂಡ್ ರಾಂಗ್ ಗೊತ್ತಾಗತ್ತೆ. ಅವರು ತಂದೆ ತಾಯಿ ಆದಾಗ ಅವರು, ಸೊ ಇಟ್ ಪ್ರೊಟೆಕ್ಟ್, ಇಟ್ ಹೆಲ್ಪ್ಸ್ ದ ಚೈಲ್ಡ್ ಟು ಲರ್ನ್. ಅವನಿಗೆ ಬೆನಿಫಿಟ್ ಆಗುತ್ತೆ, ನಮ್ಗೆ ನಮ್ಮ ಮಕ್ಕಳು ಅಂತ ಇರ್ಬೋದು, ಬಟ್ ಬೆನಿಫಿಟ್ ಆಗೋದು ಮಗುವಿಗೆ ಆಗುತ್ತೆ. ಸೊ ಸೆಲ್ಫಿಶ್ನೆಸ್ ಇದೆಯಾ? ಸ್ವಾರ್ಥ ಇದ್ರೆ ಅದು ಪಾಪ ಆಗತ್ತೆ. ಸ್ವಾರ್ಥ ಇಲ್ಲದೆ ಇನ್ನೊಬ್ಬರ ಉದ್ಧಾರಕ್ಕಾಗಿ ಮಾಡಿದ್ರೆ ಅದು ಪುಣ್ಯ ಆಗತ್ತೆ. ಸೊ ಅದು ಆದ ಕಾರಣದಿಂದ ದುರ್ವಿಷಯ ಕೋಪ ಇಲ್ಲಿ ಹೇಳ್ತಾ ಇದ್ಲ, ಅದನ್ನ ಪಾಪ, ಪಾಪ ಕರ್ಮವು ಅಂತ ಬಂತಲ್ಲ, ಪಾಪ ಕರ್ಮವು ಪಾದುಕೆ ಆಯ್ತು. ಇಲ್ಲಿ ಹೇಳೋದು ಪುಣ್ಯ ಸದ್ವಿಷಯ ಕೋಪವನ್ನ ತಗೋಬೇಕು ಅಂತ ಅದನ್ನ ಸ್ಪಷ್ಟೀಕರಣ ಮಾಡಿದ್ದಾರೆ. ಸೊ ಆ ಕೋಪ ಬಂದು ಧೂಪಂ ಸಮರ್ಪಯಾಮಿ, ನಾವು ದಶಾಂಗ ಹಾಕಿ ಧೂಪ ಮಾಡಿದಾಗ ದಶಾಂಗದಿಂದ ನಾವು ಅದು ದಶಾಂಗ ಅಂತ ಹೇಳ್ತೀವಿ. ಇದು ನಮ್ಮ ಇಂದ್ರಿಯಗಳ 10 ಇಂದ್ರಿಯಗಳ ಮೂಲಕವಾಗಿ ನಾವು ಮಾಡುವಂತ ಎಲ್ಲವೂ, ಯಾರನ್ನ ತಿದ್ದಬೇಕು ಅಂತ ಏನೇನು ಮಾಡ್ತೀವೋ, ಹೇಗೆ ಹೇಗೆ ಮಾಡ್ತೀವೋ, ಅದು ಎಲ್ಲವೂ ದೇವರಿಗೆ ಸಮರ್ಪಣೆ ಮಾಡೋದು. ಅದು ಪೂಜಾ ರೂಪ ಹೊಗೆ, ಹೊಗೆ ಮೇಲಕ್ಕೆ ಹೋಗುತ್ತೆ. ಸೊ ಆ ಹೊಗೆ ಹೋದ ಮೇಲೆ ದೀಪ, ಹೊಗೆ ಎಂಬುದು ಹೋದ ಮೇಲೆ ಅದು ಉರಿಯಲಿಕ್ಕೆ ಶುರು ಆಗುತ್ತಲ್ಲ ಹಾಗೆ. ಸೊ ಅದಕ್ಕೆ ಹೇಳ್ತಾರೆ ಕೋಪ ಧೂಪ ಆದ ಮೇಲೆ ಭಕ್ತಿ ಭೂಷಣ, ಭಕ್ತಿ ಭೂಷಣ ನೋಡಿದ್ರೆ ಭೂಷಣ ದೇವರಿಗೆ ಭೂಷಣ ಹಾಕೋದ್ರಿಂದ ಆಭರಣಗಳು ಹಾಕೋದು ಏನು ಭಕ್ತಿ ಅಂದ್ರೆ ಅಲ್ಲಿ ಹೇಳ್ತಾರೆ ನವವಿಧ ಭಕ್ತಿ, ಶ್ರವಣಂ ಕೀರ್ತನಂ ಸ್ಮರಣಂ ಅದೆಲ್ಲ ಬರತ್ತಲ್ಲ ಅದರಲ್ಲಿ ಪ್ರಹ್ಲಾದ ರಾಯರು ಅದು ಹೇಳುವಾಗ ಎಲ್ಲ ಹೇಳ್ತಾರೆ ಶ್ರವಣ, ಅದು ಎಲ್ಲವೂ ಈ ನವವಿಧ ಭಕ್ತಿ. ಆ ಭಕ್ತಿಯ ಒಂದು ಭಕ್ತಿ ನವವಿಧ 9 ಟೈಪ್ಸ್ ಅಂದ್ರೆ ಇಲ್ಲ, ಈ 9 ಟೈಪ್ಸ್ ಇಟ್ ಎನ್ಕಂಪಾಸಸ್ ಅದರ್ ಥಿಂಗ್ಸ್ ಆಲ್ಸೋ, ದೇರ್ ಆರ್ ಸಬ್ 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 ಇರುತ್ತೆ. ಸೊ ಭಕ್ತಿ ದೇವರಿಗೆ ಮಾಡುವಂತ ಭಕ್ತಿಯೇ ಅದು, ದೇವರಿಗೆ ನಾವು ಹಾಕುವಂತ ಆಭರಣಗಳು. ಆಭರಣಗಳು ಅಂದ್ರೆ ಒಂದೊಂದು ಅವಯವಕ್ಕೆ ಹೇಳ್ತಾರೆ ಎಲ್ಲ ಆಭರಣಗಳನ್ನು ಒದಿಸಿ ಮಹಾಲಕ್ಷ್ಮಿ ಅಲಂಕರಿಸಿ ಕರೆದರು ಅಂದ್ರೆ ಆಭರಣ ಇಷ್ಟೇನ ಲಿಸ್ಟ್ ಅಂದ್ರೆ ಅಲ್ಲಿ ಸಬ್ಬ ಆಭರಣಗಳು ಉಂಟು. ಒಂದೊಂದು ಆಭರಣ ತಕೊಂಡು ಅದು ಬಂಗಾರದಲ್ಲಿ ಮಾಡಿರ್ಬೋದು, ಬಂಗಾರದಲ್ಲಿ ಅದಕ್ಕೆ ಒಂದು ಡೈಮಂಡ್ ಮುಂತಾದ ಇರ್ಬೋದು, ಇನ್ನೊಂದು ನವರತ್ನದಲ್ಲಿ ಏನ್ ಬೇಕಾದ್ರೆ ಯಾವ ಕಾಂಬಿನೇಷನ್ ಎಷ್ಟು ವೆಯ್ಟ್. ಸೊ ಇಟ್ ವೇರೀಸ್, ಇದು ತುಂಬಾ 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 ಆಗ್ತಾನೆ ಹೋಗುತ್ತೆ. ಸೊ ಆಭರಣಗಳು ಅಂದ್ರೆ ಭಕ್ತಿಯ ಅನೇಕ ಮುಖಗಳಿದೆ, ಇಟ್ಸ್ 9 ಟೈಪ್ಸ್. ಬಟ್ ಭಕ್ತಿ ಅನೇಕ ರೀತಿಯಿಂದ ನಾವು ಮಾಡೋದಿದೆ. ಸೊ ಆ ಭಕ್ತಿ ಭೂಷಣ ಅಂತಾರೆ. ವ್ಯಾಪಿಸಿದ ಸದ್ಬುದ್ಧಿ, ಸೊ ವ್ಯಾಪಿಸಿದ ಸದ್ಬುದ್ಧಿ ಛತ್ರ ಅಂತ, ಶ್ವೇತ ಛತ್ರ ಅಂತ. ಇವಾಗ ಆ ಕಾಲದಲ್ಲಿ ಅದು ರಥೋತ್ಸವ ಮುಂತಾದ ದೇವರನ್ನ ಒಂದು ಉತ್ಸವ ಅಲ್ಲ, ಹೊರಗೆ ದೇವರ ದೇವಸ್ಥಾನಕ್ಕೆ ಹೊರಗಡೆ ಪಬ್ಲಿಕ್ ಆಗ ಮಾಡುವಂತ ಎಲ್ಲ ಕಡೆನೂ ಆ 4 ಬೀದಿಯಲ್ಲಿ ದೇವರನ್ನ ಉತ್ಸವಕ್ಕೆ ಹೋದಾಗ ಅಲ್ಲಿ ಒಂದು ಶ್ವೇತ ಛತ್ರ ಇಟ್ಕೊಳ್ತ. ಶ್ವೇತ ಛತ್ರ ಏನ್ ಮಾಡತ್ತೆ, ಛತ್ರ ಹಿಡ್ಕೊಂಡು ದೊಡ್ಡದಾಗಿರುತ್ತೆ ಆ ಛತ್ರ. ಅದು ದೇವರನ್ನ ಕಾಲಿನಿಂದ ಉಂಗುರದಿಂದ ತಲೆ ತನಕ ಇಟ್ ರಿಯಲಿ ಪ್ರೊಟೆಕ್ಟ್. ದೇವರಿಗೆ ಪ್ರೊಟೆಕ್ಷನ್ ಬೇಕಾಗಿಲ್ಲ, ನಮ್ಗೆ ಪ್ರೊಟೆಕ್ಷನ್. ಜಸ್ಟ್ ಲೈಕ್ ದೇವರ ಆಯುಧ ಹಾಗೋ ಹಾಗೆ ಆ ಛತ್ರವನ್ನ ನೋಡೋವಾಗ ನಮಗೇನು ಹಾಗೆ ಹಾಗೆ ನೋಡ್ತೀವೋ ಹಾಗೆ ನಮ್ಗೇನು ಫ್ರಮ್ ಅವರ್ ಟೋ ಟು ಹೆಡ್ ನಮ್ಗೇನು ರಕ್ಷಣೆ ಸಿಕ್ಕತ್ತೆ. ಯಾಕೆ ಬಿಸಿಲಿನಿಂದ ನಮ್ಗೆ ಆ ಬಿಸಿಲಿನ ತಾಪದಿಂದ ನಮ್ಗೆ ಒಂದು ಆ ಒಂದು ನೆಳಲು ಹೇಗೆ ಸಿಕ್ಕತ್ತೋ ಹಾಗೆ ಈ ಛತ್ರ, ಆ ಮಳೆ ಬಿಸಿಲು ಎಲ್ಲದರಿಂದ ನಮ್ಗೆ ರಕ್ಷಣೆ. ಸೊ ಅದಕ್ಕೆ ದೇವರಿಗೆ ಸಮರ್ಪಣೆ, ಅದನ್ನ ಸಮರ್ಪಣೆ ಶ್ವೇತ ಛತ್ರ ಅಂತ ಹೇಳ್ತಾರೆ. ಆ ಕಾಲದ ರಾಜೇಂದ್ರರಿಗೆ ಹಾಕ್ತಾ ಇದ್ರು. ಸೊ ಹೀಗೆ ಯಾಕೆಂದ್ರೆ ಅಲ್ಲಿ ರಾಜೇಂದ್ರಿಗೆ ಹಾಕೆಂದ್ರೆ ಅಲ್ಲಿ ರಾಜರಾಜೇಶ್ವರ ರೂಪ ಭಗವಂತ ಅಲ್ಲಿ ನಿಂತು ಆ ಪ್ರಜೆಗಳನ್ನ ಸಂತೋಷವಾಗಿ ಇಟ್ಟಿರ್ತಾನಂತೆ. ಸೊ ಇದನ್ನ ಹಾಕ್ತಾ ಇದ್ರು. ಸೊ ಹಾಗೇನೆ ವ್ಯಾಪಿಸಿದ ಸದ್ಬುದ್ಧಿ ಅಂತ ಹೇಳ್ತಾರೆ. ವ್ಯಾಪಿಸಿದ ಸದ್ಬುದ್ಧಿ ಅಂದ್ರೆ ಈ ಹಾಗೆ ಛತ್ರ ಬಂದು ವ್ಯಾಪಿಸಿ, ಏನ್ ವ್ಯಾಪಿಸಿದೆ, ಪಾದದಿಂದ ಉಂಗುರ ಇಂದ ತಲೆ ತನಕ ವ್ಯಾಪ್ತವಾಗಿ ಎಲ್ಲವನ್ನೂ ಅದು ಕವರ್ ಮಾಡ್ತಾ ಇದೆ. ಸೊ ಹಾಗೇನೆ ವ್ಯಾಪಿಸಿದೆ ನಮ್ಮ ಮನಸ್ಸಿನಲ್ಲಿ ಹೇಗಿರಬೇಕು, ನಮ್ಮ ಮನಸ್ಸಿಲ್ಲ ವ್ಯಾಪಿಸಿದ ಸದ್ಬುದ್ಧಿ. ಸದ್ಬುದ್ಧಿ ಅಂದ್ರೆ ಆ ಒಂದು ಭಗವಂತನಲ್ಲಿ ನಿರ್ದೋಷ ಅಂಬೋದು, ಅವನ ಒಂದೊಂದು ಅಂಗ ಭಗವಂತನಲ್ಲಿ ಪೂರ್ತಿ, ಬೇಸಿಕಲಿ ಇಟ್ ಮೀನ್ಸ್ ಕಂಪ್ಲೀಟ್ ಆಗಿ ಏನು ಮಾಡಿದ ಏನು ನೋಡಿದ. ಈ ವಿಭೂತಿ ಸಂಧಿಯಲ್ಲಿ ಅನೇಕ ರೀತಿಯಿಂದ ಹೇಳ್ತಾ ಹೋಗ್ತಾರೆ ಎಲ್ಲಿ ನೋಡಿ. ಯಾಕೆಂದ್ರೆ ಈ ಭಗವಂತ ವ್ಯಾಪ್ತಿ ಸಂಧಿಯಲ್ಲಿ ಬಂದ ಭಗವಂತ ಎಲ್ಲೆಡೆನು ತುಂಬಿದ್ದಾನೆ. ಅದನ್ನ ನಮ್ಮಲ್ಲಿ ಒಂದು ಸೀಮಿತವಾಗಿ ಏನು ನೋಡಿದ್ರು ಏನು ನಮ್ಗೆ ಸಿಕ್ಕಿದ್ನು, ದೇವರೇ ಅಲ್ಲಿ ನಿಂತು ಮಾಡಿದ್ದಾನೆ, ದೇವರ ರೂಪದಲ್ಲಿ ನೀವೇ ಬಂದು ಮಾಡಿಸ್ತ ಹೀಗೆಲ್ಲ ನಾವು ಹೇಳ್ತೀವಲ್ಲ ಹಾಗೆ. ಸೊ ದೇವರದು ಆ ಒಂದು ವ್ಯಾಪಿಸಿದ ಸದ್ಬುದ್ಧಿ, ಒಳ್ಳೆ ಒಳ್ಳೆಯ ಆ ಒಂದು ನಿರ್ದೋಷವಾದ ಸದ್ಬುದ್ಧಿ ಅಂತ ಹೇಳುವಾಗ ಸದ್ಬುದ್ಧಿ ಯಾಕೆ ಬರುತ್ತಂದ್ರೆ ನಮ್ಮಲ್ಲಿ ಸತ್ವಗುಣ ಹೆಚ್ಚಾದಾಗ. ಅಂದ್ರೆ ದೇವರ ಹೇಗೆ ಗೊತ್ತಾಗತ್ತೆ ರೀ ಅಂದ್ರೆ ದೇವರ ಬಗ್ಗೆ ಥಾಟ್ ಬಂದಾಗ ಅದು ಸದ್ಬುದ್ಧಿ ಆಗ್ಬಿಡತ್ತೆ. ದೇವರು ತಿಳ್ಕೊಂಡು ದೇವರು ಸರ್ವೋತ್ತಮ ಅಂಬೋ ಒಂದು ಥಾಟಿನಿಂದ ದೇವರ ನೆನಪು ಯಾವಾಗ ಯಾವಾಗ ಬರುತ್ತೋ ಆವಾಗ ಸದ್ಬುದ್ಧಿನೇ ಅದೇ ಸದ್ಬುದ್ಧಿ, ಅದು ಛತ್ರ ಆಗತ್ತೆ. ಆಮೇಲೆ ದೀಪವೇ ಸುಜ್ಞಾನ ಯಾಕೆ ಹೇಳ್ತಾ, ದೀಪವರಿಗೆ ದೀಪ ಹಚ್ಚಬೇಕು ಅಂದ್ರೆ ದೇವರ ವಿಷಯದಲ್ಲಿ ನಮ್ಗೆ ಇರುವಂತ ಜ್ಞಾನ. ಯಾಕಂದ್ರೆ ಜ್ಞಾನ ಅಂಬೋದು ಬೆಳಕು ಅಂತ ತಾನೇ ಹೇಳ್ತೀವಿ, ಜ್ಞಾನವೇ ಬೆಳಕು ಅಂತ ಹೇಳ್ತೀವಿ. ಜ್ಞಾನ ಇಸ್ ಲೈಟ್, ದೀಪ ಎಲ್ಲ ಅಕ್ರಾಸ್ ದ ಬೋರ್ಡ್ ಯು ಹ್ಯಾವ್ ಇಟ್ ಇನ್ ಎವ್ರಿ ರಿಲಿಜನ್ ಯು ವಿಲ್ ಹ್ಯಾವ್ ದೀಪ ಲೈಟ್ ಅಂತ ಇರುತ್ತೆ. ಲೈಟ್ ಏನೋ ಹಾಕೋ. ಸೊ ದಟ್ ಈಸ್ ಅ ಬ್ರೈಟ್ನೆಸ್, ದಟ್ ನಮಗೆ ಜ್ಞಾನವೇ ದೀಪ. ಸೊ ಅದಕ್ಕೆ ದೀಪ ದೇವರಿಗೆ ಹಚ್ಚಬೇಕು ಅಂದ್ರೆ ನಾವು ಅಂದ್ರೆ ಇಲ್ಲಿ ಏನು ಈ ಮನೋವೃತ್ತಿಯಿಂದ ಕಾರ್ಯ ಮಾಡುವಾಗ ಚಿಂತನೆ. ಸೊ ನೀವು ದೇವರ ಮುಂದೆ ದೀಪ ಹಚ್ಚುವಾಗಲೇ ಜ್ಞಾನ ಎಂಬುವ ದೀಪವನ್ನ ಹಚ್ಚುತ್ತಾ ಇದ್ದೀನಿ. ಅದೇ ಲೆಟ್ ಹೇಗೆ ಈ ದೀಪವನ್ನ ಹೊರಗಡೆ ಹಚ್ತಾ ಇದ್ದೀನೋ ಹಾಗೇನೆ ನನ್ನಲ್ಲಿ ಈ ಸ್ನೇಹ ಎಣ್ಣೆ ಎಂಬುದು ಸ್ನೇಹ ದೇವರಲ್ಲಿ ಸ್ನೇಹ ಪೂರ್ವಕವಾಗಿ ಆ ಭಕ್ತಿ ಬರಬೇಕು. ಸೊ ಹಾಗೆ ನನ್ನಲ್ಲಿ ಇರುವಂತಹ ಭಕ್ತಿಯನ್ನ ಅಭಿವ್ಯಕ್ತ ಇದೇ ನಿಜವಾದ ದೀಪ. ಇವ ಜ್ಞಾನ ಇದ್ರೆ ನಮ್ಗೆ ಕೆಲವೊಂದು ಚೂರು ಕೊಟ್ಟಿದ್ದಾನಲ್ಲ ನಾನು ಬೇರೆ ಈ ತರ ನಮಗೆ ಒಂದು ದೇವರು ಕರುಣಾಮಯ ಎಷ್ಟೆಷ್ಟು ಗೊತ್ತು ಹೋಗುತ್ತೆ. ಸೊ ದೀಪವೇ ಸುಜ್ಞಾನ. ಆರತಿ ಅಂದ್ರೆ ಏನು ಅಂದ್ರೆ ಆರತಿ ಅಂತ ನಾವು ಹೇಳ್ತೀವಿ. ಆರತಿ ದೇವರಿಗೆ ತೋರಿಸ್ತೀವಲ್ಲ ಅದಕ್ಕೆ ಸಂಸ್ಕೃತದಲ್ಲಿ ಆರಾರ್ತಿ ಅಂತ ಹೇಳ್ತಾರೆ. ಇನ್ನೊಂದು ಆರಾರ್ತಿಗಳ ಆರಾರ್ತಿ ಆರತಿ ಹೇಗೆ ಮಾಡ್ತೀವಿ ನಾವು ಆರತಿ ತಟ್ಟೆಯಲ್ಲಿ ಹಾಕೊಂಡು ಅದನ್ನ ಗೋವಿನ ಸರ್ಕ್ಯುಲರ್ ಮೋಷನ್ ಪಾದದಿಂದ ಪಾದಕ್ಕೆ ಮೂರು ಸತಿ ಪಾದದಿಂದ ನಾಭಿ ತನಕ ಒಂದು ಮೂರು ಸತಿ ಪಾದದಿಂದ ಇಡೀ ಮುಖದ ತನಕ 3 times ಅದ ಕಂಪ್ಲೀಟ್ ಆಗತ್ತಾರ. ಹೌದು. ಸೊ ಏನು ಅಲ್ಲಿ ತೋರಿಸ್ತಾರೆ ಆರತಿ ಆರತಿಗಳನ್ನ ನೋಡೋವಾಗ ಒಂದೊಂದು ನಮ್ಮ ಕಣ್ಣು ಹೇಗೆ ಹೋಗುತ್ತೆ ನೋಡಿ ಆ ದೇವಸ್ಥಾನದ ಹಳೆ ಕಾಲದ ದೇವಸ್ಥಾನದ ಯಾರು ತರ ಕಣ್ಣು ಅವ್ರು ಎಲ್ಲೆಲ್ಲಿ ಬೆಳಕು ತೋರ್ತಾರೆ ಅಲ್ಲಿಂದ ಕಣ್ಣು ಹೋಗ್ತದ ಎಲ್ಲ ಒಂದೊಂದು ಒಂದೊಂದು ಒಂದೊಂದ ಕಣ್ಣು ತಿರುಗಾಡುತ್ತಾ ಇರುತ್ತೆ ಸುತ್ತುತ್ತಾ ಇರುತ್ತೆ ಎಲ್ಲ ನೋಡ್ತಾ. ಸೊ ಹೀಗೆ ದೇವರ ಗುಣಕಥನ ಒಂದೊಂದು ದೇವರ ಉಗುರು ನೆಕ್ಸ್ಟ್ ಟೈಮ್ ನೋಡೋ ದೇವರ ಉಗುರು ನೋಡೋವಾಗ ನಖ ಸ್ತುತಿ ಮಾಡಿದ್ದಾರೆ. ಸೊ ಈ ನಖದ ದೇವರ ನರಸಿಂಹನ ನಖವನ್ನ ಸ್ತುತಿ ಮಾಡಿದ್ದಾರೆ. ಅವನ ನಖ ಇಸ್ ದಿ ನಾನ್ ಡಿಫರೆಂಟ್ ಫ್ರಮ್ ಅವರ್ ಸೀಸ್ ಎಂಟೈರ್ ಬಾಡಿ ಅದು ಪ್ರಕಾಶವಂತದ್ದು ಅದನಿಂದ ಎಂಟೈರ್ ಇದಾಗ. ಸೊ ದೇವರ ಒಂದೊಂದು ಅವೇ ನೋಡೋವಾಗಲೂ ಅವನ ಈ ಪ್ರಾಕೃತವಾಗಿ ನಾವು ನೋಡ್ತೀವಿ ಒಂದು ಜಡವಾದ ಒಂದು ಪ್ರತಿಮೆಯನ್ನು ನೋಡೋವಾಗ ಅದು ಒಳಗೆ ಅವನಿರುವಂತಹ ಭಗವಂತನ ಶಕ್ತಿ ಭಗವಂತನ ಚಿಂತನೆ ಇದು ಬಂದಾಗ ಅದು ಗುಣಕಥನ. ಕಥನ ಅಂದ್ರೆ ಕಥೆ ಕಥ್ಯತೆ ಅಂದ್ರೆ ಕೇಳು ಒಂದೊಂದು ಆ ಒಂದೊಂದು ವಾಕ್ಯಗಳು ಒಂದೊಂದು ಎಕ್ಸ್ಪ್ಲನೇಷನ್ ಆ ದೇವರ ಗುಣಗಳನ್ನ ವ್ಯಾಖ್ಯಾನ ಮಾಡೋದು ಆ ನಖವನ್ನ ವ್ಯಾಖ್ಯಾನ ಮಾಡುದು. ನಮ್ಮ ದಾಸರ ಪದಗಳಲ್ಲಿ ಅನೇಕ ಇಕೋ ನೋಡು ರಂಗನ ಪುಟ್ಟಪಾದ ಒಂದು ಆ ಪಾದವನ್ನೇ ಇಟ್ಟು ಎಷ್ಟು ನಮಸ್ಕಾರ ಮಾಡಿದ ಹೀಗೆ ನೀವು ಒಂದೊಂದಾಗಿ ಕಲೆಕ್ಟ್ ಮಾಡ್ತಾ ಹೋಗಿ ಒಂದು ಪಾದವನ್ನ ಇಟ್ಟು ಮಾಡಿದ್ದು ಮತ್ತು ಕೈ ಪಾದ ಕಮಲ ಹಸ್ತ ಕಮಲ ನೇತ್ರ ನಾಭಿ. ಸೊ ಒಂದೊಂದಿಗೇನೋ ಅಲಂಕಾರ ಮಾಡಿದ್ದಾರೆ. ಅಂಡ್ ಪೂಜೆ ಮಾಡುವಾಗ ನೋಡಿ ಒಂದೊಂದಕ್ಕೇನೋ ಅಂಗ ಪೂಜಾ ಅಂತ ಮಾಡ್ತಾ ಹೋಗ್ತಾ ಇದೆ ಒಂದೊಂದೊಂದೊಂದು ಅಂಗವನ್ನು ಒಂದೊಂದು ಒಂದೊಂದು ವ್ರತಗಳಲ್ಲಿ ಒಂದೊಂದು ಮಾಡ್ತಾರೆ. ಹೀಗೇನೆ ಆರತಿ ಮಾಡುವಾಗ ಆ ಚಿಂತನೆ ಯಾಕೆಂದ್ರೆ ಇದು ಅಂಗ ಪೂಜೆಕ್ಕಿಂತ ಆರತಿ ಬೆಳಕಿನಿಂದ ಅದಕ್ಕೆ ಆರತಿ ಹೆಚ್ಚುವಾಗ ಅದು ಬೆಳಕು ಒಂದೊಂದು ಅವಯದ ಬಗ್ಗೆನು ಅಲ್ಲಿ ನಿಜವಾದ ಬೆಳಕನ್ನ ಅವನು ಚೆಲ್ಲಬೇಕು ನಿಜವಾದ ಬೆಳಕು ನಮ್ಗೆ. ಸೊ ಅದಕ್ಕೆ ಗುಣಕಥನ ಅಂತ ಹೇಳ್ತಾರೆ. ಸೊ ಹೀಗೆ ಆರಾರ್ತಿಗಳೇ ಗುಣಕಥನ ಅಂತ ಹೀಗೆ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.